Welcome once again to Words of Life.
ಮತ್ತೊಮ್ಮೆ ಜೀವವಾಕ್ಯಕ್ಕೆ ನಿಮಗೆಲ್ಲರಿಗೂ ಸ್ವಾಗತ.
We've been looking in our study through the Bible and have reached the book of Acts.
ನಾವು ಸತ್ಯವೇದ ಅಧ್ಯಯನವನ್ನ ಮಾಡ್ತಾ ಇದ್ದೇವೆ. ಈಗ ಅಪೋಸ್ತಲರ ಕೃತ್ಯಗಳ ಪುಸ್ತಕ ತಲುಪಿದ್ದೇವೆ.
Let's look now at Acts chapter 4.
ಅಪೋಸ್ತಲರ ಕೃತ್ಯಗಳು ನಾಲ್ಕನೇ ಅಧ್ಯಾಯ ನೋಡಿಕೊಳ್ಳೋಣ.
The Bible in the early church.
ಪ್ರಾರಂಭದ ಸಭೆಗಳಲ್ಲಿನ ಉಜ್ಜೀವನದ ಕುರಿತು
ಇದೆ. People to a tremendous unity.
ಜನರನ್ನ ಒಂದು ಅದ್ಭುತವಾದ ಐಕ್ಯತೆಗೆ ಸೇರಿಸುವಂತದ್ದಿದೆ.
4:32.
ಅಪೋಸ್ತಲರ ಕೃತ್ಯಗಳು 4:32.
Remember, this is speaking in verse 4 of at least 5,000 people.
ನೆನಪಿಡ್ರಿ, ನಾಲ್ಕನೇ ವಚನದಲ್ಲಿ ಹೇಳುತ್ತೆ 5,000 ಮಂದಿ ಎಂಬುದಾಗಿ.
3,000 were converted on the day of Pentecost.
ಪಂಚಾಶತಮ ದಿನದಂದು 3,000 ಮಂದಿ ಪರಿವರ್ತನೆ ಹೊಂದಿದ್ರು.
Some of them were from other countries and may have gone back.
ಇನ್ನು ಕೆಲವರು ಬೇರೆ ದೇಶದಿಂದ ಬಂದಿರಬಹುದು, ಮತ್ತೆ ಹಿಂತಿರುಗಿ ಹೋಗಿರಬಹುದು.
In Jerusalem alone there were 5,000 believers.
ಯೆರೂಸಲೇಮಿನಲ್ಲಿಯೇ 5,000 ಮಂದಿ ವಿಶ್ವಾಸಿಗಳಿದ್ರು.
And the congregation of these people, verse 32, were of one heart and one soul.
ಎರಡನೇ ವಚನ ಹೇಳುತ್ತೆ, ನಂಬಿದ್ದ ಸಮೂಹದವರ ಪ್ರಾಣವು ಹೃದಯವು ಒಂದೇ ಆಗಿತ್ತು ಅಂತ.
Fantastic revival, 5,000 people with one.
ಇದು ಒಂದು ಅದ್ಭುತವಾದ ಉಜ್ಜೀವನವಾಗಿತ್ತು, ಯಾಕಂದ್ರೆ 5,000 ಮಂದಿಯ ಹೃದಯವು ಪ್ರಾಣವು ಒಂದೇ ಆಗಿತ್ತು.
Listen to this word.
ಈ ಮಾತನ್ನ ಕೇಳಿಸಿಕೊಳ್ಳಿ.
5,000 people.
ಈ 5,000 ಮಂದಿಯಲ್ಲಿ
not one of them said my property is mine.
ಒಬ್ರು ಕೂಡ ಹೇಳಲಿಲ್ಲ ನನ್ನ ಆಸ್ತಿ ನನ್ನದು ಅಂತ.
You're in need, I can't give it.
ನಿನಗೆ ಅಗತ್ಯತೆ ಇತ್ತು ಅಂದ್ರೆ ನಾನು ಕೊಡ್ಲಿಕ್ಕೆ ಆಗೋಲ್ಲ ಅಂತ ಹೇಳಿಲ್ಲ. ಒಬ್ಬರು ಆತರ ಹೇಳಿಲ್ಲ.
In a church today if you find 50% like that, it's a fantastic.
ಇಂದಿನ ಸಭೆಗಳಲ್ಲಿ ಶೇಕಡ 50% ಮಂದಿ ಈ ರೀತಿಯಾಗಿದ್ರೆ ಅದು ಅದ್ಭುತವಾದ ಸಭೆ.
But here 100% it says not even one.
ಇಲ್ಲಿ ಶೇಕಡ 100% ಅಂತ ಹೇಳುತ್ತೆ. ಒಬ್ಬರೇ ಒಬ್ರು ಕೂಡ ಬೇರೆ ರೀತಿ ಇರಲಿಲ್ಲ.
All their things were common property.
ಎಲ್ಲವುಗಳು ಎಲ್ಲರದು ಒಂದೇ ಆಸ್ತಿ ಅಂತಿತ್ತು.
And there was not a single needy person, verse 34, among them.
34ನೇ ವಚನ ಹೇಳುತ್ತೆ, ಅವರಲ್ಲಿ ಕೊರತೆ ಪಡುವವನು ಒಬ್ಬನು ಇರಲಿಲ್ಲ ಅಂತ.
All those who owned lands and houses sold them.
ಹೊಲ ಮನೆಗಳಿದ್ದವರು ಅವುಗಳನ್ನು ಮಾರಿದ್ದರು ಅಂತ ಹೇಳುತ್ತಲ್ಲಿ.
Because there were so many poor people among them.
ಯಾಕಂದ್ರೆ ಅವರ ಮಧ್ಯದಲ್ಲಿ ಅನೇಕ ಬಡವರಿದ್ರು.
We've got to share with.
ಅವರೊಟ್ಟಿಗೆ ಹಂಚ್ಕೋಬೇಕು ಅಂತ ಹೇಳ್ತಿದ್ರು ಅವರು.
The Lord had never given a command like this.
ಕರ್ತನು ನಮಗೆ ಆಜ್ಞೆ ಈ ರೀತಿ ಕೊಟ್ಟಿಲ್ಲ.
He did tell his apostles to give up everything.
ಅಪೋಸ್ತಲರಿಗೆ ಹೇಳಿದ್ರು ಎಲ್ಲವನ್ನೂ ಬಿಟ್ಕೊಡ್ರಿ ಅಂತ.
Because they were called to full-time work.
ಯಾಕಂದ್ರೆ ಅವರು ಪೂರ್ಣಾವಧಿ ಸೇವಕರಾಗಿ ಕರೆಯಲ್ಪಟ್ಟರು.
He never gave a command like that to all the people.
ಎಲ್ಲ ಜನರಿಗೆ ಈ ರೀತಿ ಆಜ್ಞೆ ಹೊರಡಿಸಲಿಲ್ಲ.
There's no teaching that everybody must sell all that they have.
ಪರ್ವತದ ಮೇಲಿನ ಪ್ರಸಂಗದಲ್ಲಿ ಯೇಸು ನಿಮ್ಮ ಹತ್ರ ಇರೋದನ್ನೆಲ್ಲ ಮಾರಿ ಹೇಳಿಲ್ಲ.
They didn't do this as a result of some command.
ಆಜ್ಞೆಯ ಮೇರೆಗೆ ಜನರು ಇಲ್ಲಿ ಯಾವುದನ್ನೂ ಮಾಡಲಿಲ್ಲ.
They did it because they felt like doing.
ಅವರು ಮಾಡಿದ್ರು ಯಾಕಂದ್ರೆ ಮಾಡಬೇಕು ಅನ್ನಿಸ್ತು ಅದಕ್ಕೆ.
And even today
ಇವತ್ತು ಕೂಡ
there is no command for anyone to do.
ಇದನ್ನ ಮಾಡುವಂತೆ ಯಾರಿಗೂ ಆಜ್ಞೆ ಇಲ್ಲ.
Some people do it.
ಕೆಲವು ಜನರು ಮಾಡ್ತಾರೆ.
Throughout the centuries there have been some people who have given up everything.
ಶತಮಾನಗಳನ್ನು ನೋಡೋದಾದ್ರೆ ಅನೇಕ ಜನರು ಕರ್ತನಿಗಾಗಿ ಎಲ್ಲವನ್ನೂ ಬಿಟ್ಕೊಟ್ಟಿದ್ದಾರೆ.
And there are others who have also been equally dedicated, who have not given up everything but who kept it and
ಇನ್ನು ಕೆಲವರು ಕರ್ತನಿಗೆ ಸಮನಾಗಿ ನಿಷ್ಠಾವಂತರಾಗಿದ್ದಾರೆ. ಅವರು ಎಲ್ಲವನ್ನೂ ಬಿಟ್ಕೊಡದೇ ಇದ್ರು ಅದನ್ನ ಕರ್ತನಿಗಾಗಿ ಉಪಯೋಗಿಸಿಕೊಂಡಿದ್ದಾರೆ. ದೊಡ್ಡ ಅಪೋಸ್ತಲನಾದಂತ ಬಾರ್ನಬನ್ನ ನೋಡ್ರಿ. ಆತನು ಅಪೋಸ್ತಲನಾಗಿ ತನ್ನ ಜೀವಿತ ಪ್ರಾರಂಭಿಸಿಲ್ಲ.
Brother.
ಆತನು ಸಾಮಾನ್ಯ ಸಹೋದರನು.
Verse 36, his name was Joseph.
36ನೇ ವಚನ ಹೇಳುತ್ತೆ ಆತನ ಹೆಸರು ಯೋಸೆಫ್ ಅಂತ.
He did not have any great gift of preaching.
ಆತನಿಗೆ ಬೋಧಿಸುವಂತ ವರ ಇರಲಿಲ್ಲ.
But he had a tremendous gift of encouraging people.
ಜನರನ್ನ ಪ್ರೋತ್ಸಾಹಿಸುವಂತ ಅದ್ಭುತವಾದ ವರವನ್ನ ಹೊಂದಿದ್ದನು ಆತನು.
He would go and meet brothers and just share a few sentences with them and they'd go.
ಆತನು ಸಹೋದರರನ್ನ ಭೇಟಿಯಾಗಿ ಕೆಲವು ಮಾತುಗಳನ್ನು ಹಂಚಿಕೊಂಡು ಪ್ರೋತ್ಸಾಹಿಸಿ ಹೊರಟು ಬಿಡುತ್ತಿದ್ದನು.
He did that so much.
ಆತನು ಹೆಚ್ಚಾಗಿ ಮಾಡಿದನು.
That the apostle said, hey, we got to change.
ನಿನ್ನ ಹೆಸರನ್ನು ಬದಲಿಸುತ್ತೇವೆ ಅಂತ ಅಪೋಸ್ತಲರು ಹೇಳಿದರು.
We got to call you the son of encouragement.
ನೀನು ಆದರಣೆಯ ಮಗನು ಎಂಬುದಾಗಿ ಕರೆಯುತ್ತೇವೆ ಅಂತ ಹೇಳಿದರು.
That is what Barnabas means.
ಬಾರ್ನಬನ ಅರ್ಥ ಅದಾಗಿದೆ.
He also had a tract of land and he sold it and brought it.
ಆತನು ಕೂಡ ತನಗಿದ್ದ ಭೂಮಿಯನ್ನು ಮಾರಿ ಹಣವನ್ನು ತಂದು ಅಪೋಸ್ತಲರ ಪಾದಗಳ ಬಳಿ ಇಟ್ಟನು.
So, when this type of revival happens,
ಈ ರೀತಿ ಉಜ್ಜೀವನ ಆದಾಗ
there are always crooks who try to come in.
ಯಾವಾಗಲೂ ವಂಚಕರು ಒಳಗೆ ಬರಲು ಪ್ರಯತ್ನ ಮಾಡುತ್ತಾರೆ.
It happened then and it happens today also.
ಅವತ್ತು ಕೂಡ ಆಯ್ತು, ಇವತ್ತು ಕೂಡ ಆಗತ್ತೆ.
Ananias and Sapphira.
ಅನನೀಯ ಮತ್ತು ಸಫಾರಿಯಳು.
They were not crooks.
ಅವರು ವಂಚಕರಲ್ಲ.
Like some of today's crooks.
ಇವತ್ತಿನ ವಂಚಕರ ರೀತಿಯಲ್ಲಿ.
You know, some preachers today are million times worse than Ananias and Sapphira.
ನಿಮಗೆ ಗೊತ್ತಾ, ಇವತ್ತಿನ ಕೆಲವು ಬೋಧಕರು ಅನನೀಯ ಮತ್ತು ಸಫಾರಿಯರಿಗಿಂತ ಸಾವಿರ ಪಾಲು ಕೀಳಾದ ವಂಚಕರಾಗಿದ್ದಾರೆ.
Ananias and Sapphira didn't take anybody else's money.
ಅನನೀಯ ಮತ್ತು ಸಫಾರಿಯಳು ಮತ್ತೊಬ್ಬರ ಹಣ ತಗೊಳ್ಳಿಲ್ಲ.
They sold their property.
ಅವರು ತಮ್ಮ ಸ್ವತ್ತನ್ನೆಲ್ಲ ಮಾರಿದರು.
And maybe gave 50%
ದೇವರಿಗೆ ಶೇಕಡ 50%ರಷ್ಟು ಮಾತ್ರ ಕೊಟ್ಟರು.
Is that a crime?
ಅದು ಅಪರಾಧ ಅಲ್ಲ.
ಸಪೋಸಿಂಗ್ ಯು ಸೆಲ್ ಯುವರ್ ಪ್ರಾಪರ್ಟಿ ಟುಡೇ ಅಂಡ್ ಗಿವ್ ಓನ್ಲಿ 50% ಟು
ಗಾಡ್. ಇಂದು ನೀವು ನಿಮ್ಮ ಆಸ್ತಿಯನ್ನೆಲ್ಲ ಮಾರಿ ಕೇವಲ 50% ಮಾತ್ರ ದೇವರಿಗೆ ಕೊಡಬಹುದು. ಯಾರು ಮಾಡ್ತಾರೆ ಅದನ್ನ?
ಹೂ ಗಿವ್ಸ್ ಈವನ್ 10%?
ಶೇಕಡ 10%ಆದರೂ ದೇವರಿಗೆ ಯಾರು ಕೊಡ್ತಾರೆ ಇವತ್ತು?
ದಿಸ್ ಇಸ್ ಸೋ ಮಚ್ ಬೆಟರ್.
ಇವರಿಬ್ಬರು ಅದಕ್ಕಿಂತ ಉತ್ತಮರು.
ಅನನೀಯಸ್ ಅಂಡ್ ಸಫೈರಾ ವರ್ ಇನ್ ಎ ಚರ್ಚ್ ಟುಡೇ, ದೇ ಹ್ಯಾಡ್ ಎ ಪ್ರಾಬ್ಲಮ್ ಇನ್ ಎಲ್ಡರ್ಸ್.
ಇಂದು ಅನನೀಯನು ಮತ್ತು ಸಫರ್ಯಳು ಸಭೆಯಲ್ಲಿದ್ದರೆ ಆ ಸಭೆಯ ಹಿರಿಯರಾಗ್ತಿದ್ದರು.
ದೇ ವರ್ ಇನ್ ದಿ ರಾಂಗ್ ಚರ್ಚ್.
ಆದರೆ ಅವರು ತಪ್ಪಾದ ಸಭೆಯಲ್ಲಿದ್ದರು.
ದೇ ವರ್ ಇನ್ ಜೆರೂಸಲೇಮ್, ಎವರಿಬಡಿ ವಾಸ್ ಆನ್ ಫೈರ್.
ಅವರು ಜೆರೂಸಲೇಮಿನಲ್ಲಿದ್ದರು. ಅಲ್ಲಿದ್ದಂತವರೆಲ್ಲರೂ ದೇವರಿಗಾಗಿ
ಬೆಂಕಿಯುಳ್ಳವರಾಗಿದ್ದರು.
ತರಗತಿಯಲ್ಲಿ ಎಲ್ಲರೂ ಶೇಕಡ 100% ಅಂಕ ತೆಗೆದುಕೊಳ್ಳುತ್ತಾರೆ.
50% ಯುವರ್
ಫೇಲ್. ನೀವು ಮಾತ್ರ ಶೇಕಡ 50% ಅಂಕ ತೆಗೆದುಕೊಂಡು ಅನುತ್ತೀರ್ಣರಾಗುತ್ತೀರಿ. ಅನನೀಯನು ಮತ್ತು ಸಫರ್ಯಳು ಅರ್ಧಂಬರ್ಧ
ಹೃದಯವುಳ್ಳವರಾಗಿದ್ದರು.
ಅದು ಪರವಾಗಿಲ್ಲ.
If they didn't pretend that they were wholehearted.
ತಾವು ಮನಪೂರ್ವಕರು ಎಂಬುದಾಗಿ ನಟಿಸದಿದ್ದಾಗ ಮಾತ್ರ.
So nothing wrong in getting 50% in a class.
ತರಗತಿಯಲ್ಲಿ ಶೇಕಡ 50% ಅಂಕ ತೆಗೆದುಕೊಳ್ಳುವ ತಪ್ಪೇನಿಲ್ಲ.
But if you change the marks and make it 100% in your report card.
ಆದರೆ ನಿಮ್ಮ ಪ್ರಗತಿ ಪತ್ರದಲ್ಲಿ ನಿಮ್ಮ ಅಂಕವನ್ನ 100 ಎಂದು ಬದಲಿಸಿಕೊಂಡಾಗ,
that is serious.
ಅದು ಗಂಭೀರವಾದದ್ದು.
You don't fail if you get 50%.
ಶೇಕಡ 50% ಅಂಕ ತೆಗೆದುಕೊಂಡಾಗ ಅನುತ್ತೀರ್ಣ ಆಗುವುದಿಲ್ಲ.
But they will throw you out of the school if you change the marks card and make it 100%.
ಆದರೆ ನಿಮ್ಮ ಅಂಕಪಟ್ಟಿಯನ್ನ ಶೇಕಡ 50%ನ 100ಕ್ಕೆ ಬದಲಾಯಿಸಿಕೊಂಡಾಗ ಶಾಲೆಯಿಂದ ಹೊರಗಾಗ್ತಾರೆ ನಿಮ್ಮನ್ನು.
That was the sin of Ananias and Sapphira.
ಅನನೀಯನು ಮತ್ತು ಸಫರ್ಯಳ ಪಾಪ ಆಗಿತ್ತು.
Only wanting to give half their thing to God, whatever they
had. ಅವರು ತಮಗಿದ್ದಿದ್ದರಲ್ಲಿ ಅರ್ಧವನ್ನ ದೇವರಿಗೆ ಕೊಡಲು ಇಚ್ಛಿಸಿದ್ದಾರೆ. ಅದರಲ್ಲಿ ತಪ್ಪೇನಿದ್ದಿಲ್ಲ.
But they pretended that they were giving everything.
ಆದರೆ ಎಲ್ಲವನ್ನು ಕೊಡ್ತಾ ಇದ್ದೀನಿ ಅಂತ ನಟನೆ ಮಾಡಿದ್ರಲ್ಲಿ.
Peter told Ananias, why are you telling a lie to the Holy Spirit? Verse 5, chapter 5, verse 3.
ಮೂರನೇ ವಚನದಲ್ಲಿ ಪೇತ್ರನು ಅನನಿಯನಿಗೆ ಹೇಳ್ತಾನೆ, ಯಾಕೆ ಪವಿತ್ರಾತ್ಮನಿಗೆ ಸುಳ್ಳು ಹೇಳಿದೆ ಅಂತ. ಮತ್ತು ಆತನು ಕೂಡಲೇ ಬಿದ್ದು ಪ್ರಾಣ ಬಿಡ್ತಾನೆ.
His wife did not know it.
ಆತನ ಹೆಂಡತಿ ಗೊತ್ತಿರಲಿಲ್ಲ.
After 3 hours,
ಮೂರು ತಾಸಿನ ನಂತರ,
his wife came in, verse 7.
ಹೆಂಡತಿ ಬರ್ತಾಳೆ ಏಳನೇ ವಚನದಲ್ಲಿ.
She didn't come along with him.
ಆಕೆ ಆತನೊಟ್ಟಿಗೆ ಬರೋದಿಲ್ಲ.
And that was God's plan.
ಅದು ದೇವರ ಯೋಜನೆ.
To give her a chance.
ಆಕೆಗೆ ಒಂದು ಅವಕಾಶ ಕೊಡ್ತಾರೆ ದೇವರು.
Peter asked her.
ಪೇತ್ರ ಕೇಳ್ತಾನೆ ಆಕೆಗೆ.
Did you sell this land for this price?
ಈ ಹೊಲವನ್ನ ನೀವು ಮಾರಿದ್ದು ಇಷ್ಟೇ ಹಣಕ್ಕೋ ಎಂಬುದಾಗಿ ಎಂಟನೇ ವಚನ.
With a holy look she said yes, that was the price.
ಆಕೆ ಪವಿತ್ರ ನೋಟದಿಂದ ಹೌದು ಇಷ್ಟಕ್ಕೆ ಅಂತ ಹೇಳ್ತಾಳೆ.
Peter said, why are you telling a lie?
ಪೇತ್ರನು ಹೇಳ್ತಾನೆ ಯಾಕೆ ಸುಳ್ಳು ಹೇಳ್ತಾ ಇದೀಯ ಅಂತ.
She also dropped dead.
ಆಗ ಆಕೆ ಕೂಡ ಪ್ರಾಣ ಬಿಡ್ತಾಳೆ.
Can you imagine what would happen in the church today? If all those who told lies and were hypocrites dropped dead.
ಇಂದು ಸುಳ್ಳು ಹೇಳುವಂತ ಎಲ್ಲಾ ಕಪಟಿಗಳು ಪ್ರಾಣ ಬಿಟ್ಟಿದ್ರೆ ಇಂದು ಸಭೆಯಲ್ಲಿ ಏನಾಗ್ತಿತ್ತು ಗೊತ್ತಾ?
Somebody asked me this once.
ಒಂದು ಬಾರಿ ನನಗೆ ಯಾರೋ ಈ ರೀತಿ ಕೇಳಿದ್ರು.
Brother Zach, why doesn't this happen?
ಸಹೋದರ ಜಾಕ್ ಅವರೇ, ಯಾಕೆ ಇವತ್ತು ಈ ರೀತಿ ಆಗೋದಿಲ್ಲ ಅಂತ ಕೇಳಿದ್ರು.
There'll be nobody left in most of the churches.
ಹೆಚ್ಚಿನ ಸಭೆಗಳಲ್ಲಿ ಯಾರು ಕೂಡ ಉಳಿತಿರಲಿಲ್ಲ ಅಂತ ನಾನು ಹೇಳಿದೆ.
God is can't do it.
ದೇವರು ಮಾಡೋದಿಲ್ಲ ಆ ರೀತಿ.
But in those days,
ಆದರೆ ಆ ದಿನಗಳಲ್ಲಿ,
in 5000 people,
5000 ಮಂದಿಯಲ್ಲಿ,
there were only 2 people like this.
ಈ ರೀತಿ 2 ಮಂದಿ ಮಾತ್ರ ಇದ್ದರು.
So God removed.
ದೇವರು ಅವರನ್ನ ತೆಗೆದುಹಾಕಿದರು.
The other 4998 were wholehearted.
ಮಿಕ್ಕ 4998 ವಿಶ್ವಾಸಿಗಳು ಮನಪೂರ್ವಕವಾಗಿ,
when you are in a church of wholehearted,
ಮನಪೂರ್ವಕವುಳ್ಳ ಜನರು ಇರುವಂತ ಸಭೆಯಲ್ಲಿ ನೀವಿರುವಾಗ,
God judges very severely someone who lowers the standard.
ಈ ಮಟ್ಟವನ್ನ ತಗ್ಗಿಸುವಂತವರಿಗೆ ದೇವರು ಬಹಳ ಕಠಿಣವಾಗಿ ನ್ಯಾಯ ತೀರ್ಪು ಮಾಡುತ್ತಾರೆ.
Any of you who want to have live by a low standard of the Christian life,
yaradru nimmalli talamattada christa jeevithavanna jeevisbeku anta bayisidre,
my strong recommendation to you is don't join a wholehearted church.
Nanna shifarasu nimage yenappa antandre pavitra sabeyalli serikollabedre.
Don't join some dead church, they leave
you there. Bekandre satanta sabeyalli hogi serikolldre, alli nimmanna sabha hiriyarana kuda
maartare.
Ee adhyayadinda kaliyuvanta
adhe naavu. But great fear came upon.
Adre janara mele dodda baya bantu.
And nobody would dare to join. The apostles, it says in verse
13. 13ನೇ ವಚನ ಹೇಳುತ್ತೆ ಅಲ್ಲಿ ಯಾರೊಬ್ಬರೂ ಕೂಡ ಅಪೋಸ್ತಲರ ಜೊತೆಗೂಡಲು ಧೈರ್ಯ ಮಾಡಲಿಲ್ಲ.
The high priests were angry.
ಮಹಾಯಾಜಕರು ಕೋಪಗೊಂಡರು.
A lot of religious leaders are not happy with revival.
ಅನೇಕ ಧಾರ್ಮಿಕ ನಾಯಕರು ಉಜ್ಜೀವನದ ವಿಷಯವಾಗಿ ಹರ್ಷಗೊಳ್ಳೋದಿಲ್ಲ.
They become holier and wholehearted. They don't like that.
ಜನರು ಪವಿತ್ರರು ಮನಪೂರ್ವಕರು ಆದರೆ ಅವರು ಇಷ್ಟಪಡೋದಿಲ್ಲ.
Even today they don't like it.
ಇವತ್ತು ಕೂಡ ಇಷ್ಟಪಡೋದಿಲ್ಲ.
So they put the apostles in jail again, verse 18.
18ನೇ ವಚನದಲ್ಲಿ ಅಪೊಸ್ತಲರನ್ನ ಮತ್ತೊಮ್ಮೆ ಸೆರೆಮನೆಗೆ ಹಾಕ್ತಾರೆ.
You know what happened that night?
ಆ ರಾತ್ರಿ ಏನಾಯ್ತು ಗೊತ್ತಾ?
Same night an angel of the Lord opened all the gates and said, go out and preach.
ಕರ್ತನ ದೂತನು ಸೆರೆಮನೆಯ ಬಾಗಿಲನ್ನು ತೆರೆದು ಹೊರಗಡೆ ಹೋಗಿ ಸಾರಿರಿ ಎಂಬುದಾಗಿ ಹೇಳಿದನು.
Tremendous experiences those early apostles.
ಪ್ರಾರಂಭದ ಅಪೋಸ್ತಲರು ಬಹಳ ಅದ್ಭುತವಾದ ಅನುಭವವನ್ನು ಪಡ್ಕೊಂಡು.
Imagine an angel coming and opening all the doors of the prison and telling all the apostles to go.
ಕರ್ತನ ದೂತನು ಬಂದು ಎಲ್ಲಾ ಬಾಗಿಲನ್ನು ತೆರೆದು ಹೊರಗಡೆ ಹೋಗಿರಿ ಅಂತ ಹೇಳುವಂತದ್ದನ್ನು ಕಲ್ಪಿಸಿಕೊಳ್ಳ್ರಿ.
We were locked up, all 12 were released.
12 ಮಂದಿ ಸೆರೆಮನೆಗೆ ಒಳಪಟ್ಟಿದ್ರು, ಎಲ್ಲರೂ ಕೂಡ ಬಿಡುಗಡೆ ಹೊಂದಿದರು.
And then they went and stood in the temple and preached.
ನಂತರ ಅವರು ದೇವಾಲಯದ ಬಳಿ ಹೋಗಿ ನಿಂತುಕೊಂಡು ಪ್ರಸಂಗ ಮಾಡುತ್ತಾರೆ.
Next morning they come to take these fellows out of the jail.
ಬೆಳಗ್ಗೆ ಕರೆತರಲು ಬಂದಾಗ,
bring them to before the high priest.
ಸೆರೆಮನೆಯಿಂದ ಇವರನ್ನು ಮಹಾಯಾಜಕನ ಎದುರಿಗೆ ಕರೆತರಲು ಬಂದಾಗ,
they come back and report, we don't know what happened, the doors are all locked but these fellows are not inside.
ಅವರು ಹಿಂತಿರುಗಿ ಬಂದು ಹೇಳುತ್ತಾರೆ, ಬಾಗಿಲೆಲ್ಲ ಮುಚ್ಚಿದೆ, ಅವರು ಒಳಗಡೆ ಇಲ್ಲ ಅಂತ ಹೇಳುತ್ತಾರೆ.
Because the angel locked the gates after
ದೂತನು ಅವರನ್ನ ಬಿಡುಗಡೆ ಮಾಡಿದ ನಂತರ ಎಲ್ಲಾ ಬಾಗಿಲುಗಳನ್ನ ಮತ್ತೆ ಮುಚ್ಚಿರುತ್ತಾನೆ.
The captain of the temple guards said, hey, these people are all standing in the temple and preaching.
ಅಲ್ಲಿದ್ದಂತ ದೇವಾಲಯದ ಅಧಿಪತಿಗೆ ಯಾರೋ ಒಬ್ಬರು ಬಂದು ಹೇಳ್ತಾರೆ, ಈ ಮನುಷ್ಯರು ದೇವಾಲಯದಲ್ಲಿ ನಿಂತು ಜನರಿಗೆ ಉಪದೇಶ ಮಾಡುತ್ತಿದ್ರು ಅಂತ ಅವರನ್ನ ಹಿರಿಸಭೆಗೆ ಕರೆತರುತ್ತಾರೆ.
The high priest said, we told you not to preach this message.
ಈ ಸಂದೇಶವನ್ನ ಯೆರೂಸಲೇಮಿನಲ್ಲಿ ಉಪದೇಶ ಮಾಡಬಾರದು ಅಂತ ಹೇಳಿದ್ನಲ್ಲ ಅಂತ ಮಹಾಯಾಜಕನ ಹೇಳ್ತಾನೆ.
28, you're putting his blood upon us.
28ನೇ ವಚನದಲ್ಲಿ ಈ ಮನುಷ್ಯನ ರಕ್ತವನ್ನು ನಮ್ಮ ಮೇಲೆ ತರ್ತಾ ಇದ್ದಾರಲ್ಲ ಅಂತ ಹೇಳ್ತಾನೆ. ಪೇತ್ರನ ಈ ಅದ್ಭುತ ಮಾತುಗಳನ್ನ ಕೇಳಿಸಿಕೊಳ್ಳಿ.
Always
ಪ್ರತಿಯೊಬ್ಬ ವಿಶ್ವಾಸಿಯು ಯಾವಾಗಲೂ ಇದನ್ನು ತಮ್ಮ ಮನಸ್ಸಿನಲ್ಲಿ ಇಟ್ಕೋಬೇಕು. 29ನೇ ವಚನ 5ನೇ ಅಧ್ಯಾಯ
We must obey God rather than man.
ನಾವು ಮನುಷ್ಯರಿಗಿಂತ ದೇವರಿಗೆ ವಿಧೇಯರಾಗತಕ್ಕದ್ದು ಎಂಬುದಾಗಿ.
Not only we who are witnesses.
ನಾವು ಮಾತ್ರ ಇಲ್ಲಿ ಸಾಕ್ಷಿಗಳಾಗಿಲ್ಲ.
The Holy Spirit, verse 32 is also.
ಪವಿತ್ರಾತ್ಮನು ಕೂಡ ಸಾಕ್ಷಿಯಾಗಿದ್ದಾನೆ ಅಂತ 32ನೇ ವಚನದಲ್ಲಿ.
The Holy Spirit to those who obey him, verse 32.
ತನಗೆ ವಿಧೇಯರಾಗುವಂತವರಿಗೆ ದೇವರು ಪವಿತ್ರಾತ್ಮನನ್ನ ದಯಪಾಲಿಸುತ್ತಾನೆ ಎಂಬುದಾಗಿ 32ನೇ ವಚನ ಹೇಳುತ್ತೆ.
Then in Acts 6 we read about the selection of people who are servants to take care of.
ನಂತರ ಅಪೋಸ್ತಲರ ಕೃತ್ಯಗಳು 6ನೇ ಅಧ್ಯಾಯದಲ್ಲಿ ನಾವು ನೋಡಿಕೊಳ್ತೇವೆ, ಉಪಚಾರ ಮಾಡುವಂತದ್ದಕ್ಕೆ ಸೇವಕರನ್ನ
ಆರಿಸಿಕೊಳ್ಳುವಂತದ್ದು.
6ನೇ ಅಧ್ಯಾಯ 1ನೇ ವಚನದಲ್ಲಿ ಆಸಕ್ತಿಕರ ವಿಷಯವನ್ನ ನೋಡ್ತೇವೆ.
ದಟ್ ಇಸ್ ದಟ್ ವೆನ್ ದ ನಂಬರ್ ಆಫ್ ದ ಡಿಸೈಪಲ್ಸ್ ಇನ್ಕ್ರೀಸ್,
ಅಲ್ಲಿ ಶಿಷ್ಯರು ಹೆಚ್ಚುತ್ತಾ ಬರಲಾಗಿ,
ಮರ್ಮರಿಂಗ್ ಅಂಡ್ ಕಂಪ್ಲೇನಿಂಗ್ ಸ್ಟಾರ್ಟೆಡ್,
ಗುಣಗುಟ್ಟೋದು ದೂರೋದು ಪ್ರಾರಂಭ ಆಗುತ್ತೆ.
Till now there was no murmuring.
ಇಲ್ಲಿವರೆಗೂ ಗುಣಗುಟ್ಟೋದು ದೂರೋದು ಇರಲ್ಲ.
This always happens.
ಯಾವಾಗಲೂ ಅದಾಗುತ್ತೆ.
The church is small.
ಸಭೆ ಸಣ್ಣದಾಗಿರುತ್ತೆ.
Mighty movement of God.
ಅದ್ಭುತವಾದಂತಹ ದೇವರ ಚಲಿಸುವಿಕೆ ಪ್ರಾರಂಭ ಆಗುತ್ತೆ.
Then it increases in size and more and more and more people come.
ಸಭೆಯಲ್ಲಿನ ಸಂಖ್ಯೆ ಹೆಚ್ಚಾಗುತ್ತೆ, ಹೆಚ್ಚು ಜನ ಬರಲು ಪ್ರಾರಂಭಿಸುತ್ತಾರೆ.
They bring their uncles and aunts and sisters and brothers and all.
ಅವರು ತಮ್ಮ ಸಹೋದರ ಸಹೋದರಿ ಮತ್ತು ಇನ್ನಿತರ ಸಂಬಂಧಿಗಳನ್ನು ಕರೆತರುತ್ತಾರೆ.
First man may have been wholehearted.
ಮೊದಲನೆಯವನು ಮನಪೂರ್ವಕನಾಗಿರಬಹುದು.
His relatives may not even be converted.
ಹೆಚ್ಚಿನ ಸಂಬಂಧಿಕರು ಪರಿವರ್ತನೆಯನ್ನು ಹೊಂದಿರುವುದಿಲ್ಲ.
The church increases in size.
ಸಭೆಯು ಗಾತ್ರದಲ್ಲಿ ಹೆಚ್ಚಾದಾಗ
they're not wholehearted people.
ಅಲ್ಲಿ ಮನಪೂರ್ವಕ ಜನರು ಇರೋದಿಲ್ಲ.
This is what's happened in every church throughout the centuries.
ಶತಮಾನಗಳನ್ನು ನೋಡುವಾಗ ಪ್ರತಿ ಸಭೆಯಲ್ಲೂ ಈ ರೀತಿ ಆಗಿದೆ.
And then they are murmuring.
ನಂತರ ಗುಣಗುಟ್ಟಿದ್ರು, ದೂರಿದ್ರು.
And what are they complaining about?
ಯಾವುದರ ಬಗ್ಗೆ ದೂರಿದ್ರು?
We're not getting as much food as those people.
ನಮ್ಮವರಿಗೆ ಹೆಚ್ಚು ಆಹಾರ ಸಿಗ್ತಾ ಇಲ್ಲ ಅಂತ.
This is in the early days of the church.
ಇದು ಪ್ರಾರಂಭದ ಸಭೆಗಳಲ್ಲಿದ್ದಂತ ಲಕ್ಷಣ.
Human nature is the same.
ಮನುಷ್ಯನ ಸ್ವಭಾವ ಒಂದೇ.
And the apostles said.
ಅಪೋಸ್ತಲರು ಹೇಳ್ತಾರೆ.
We can't spend our time sorting out these type of problems.
ನಮ್ಮ ಸಮಯವನ್ನ ಈ ರೀತಿಯ ಸಣ್ಣ ಸಮಸ್ಯೆಗಳನ್ನ ಬಗೆಹರಿಸುವುದರಲ್ಲಿ ಕಳಿಬಾರದು.
We have to give ourselves to the preaching.
ನಾವು ದೇವರ ವಾಕ್ಯವನ್ನು ಉಪದೇಶ ಮಾಡುವುದರಲ್ಲಿ ಕಳಿಬೇಕು. ಪ್ರಾರ್ಥಿಸುವುದರಲ್ಲಿ.
Praying and preaching.
ಪ್ರಾರ್ಥಿಸುವುದು ಉಪದೇಶ ಮಾಡುವುದು. 4ನೇ ವಚನ.
So let's appoint some other people to do this type of job.
ಈ ಕೆಲಸವನ್ನ ಮಾಡಲು ಬೇರೊಬ್ಬರನ್ನ ನೇಮಿಸೋಣ ಅಂತ ಅನ್ಕೊಳ್ತಾರೆ.
Whom shall we find?
ಯಾರನ್ನ ಕಂಡುಕೊಳ್ಳೋದು? 3ನೇ ವಚನ.
Men of good reputation.
ಸಂಭಾವಿತರು.
Filled with the Holy Spirit.
ಪವಿತ್ರಾತ್ಮ ಭರಿತರು.
And filled with wisdom.
ಜ್ಞಾನ ಭರಿತರು.
Have you thought of that?
ಇದರ ಬಗ್ಗೆ ಯೋಚನೆ ಮಾಡಿದಿರಾ?
You need to be filled with the Holy Spirit to distribute food.
ಆಹಾರವನ್ನ ವಿತರಿಸಬೇಕು ಅಂದ್ರೆ ಪವಿತ್ರಾತ್ಮನಿಂದ ತುಂಬಿಸಲ್ಪಡಬೇಕಾ?
Whoever thinks today that if you are distributing food somewhere, you need to.
ಎಲ್ಲೊಂದು ಕಡೆ ಆಹಾರ ವಿತರಣೆ ಮಾಡಬೇಕು ಅಂದ್ರೆ ಪವಿತ್ರಾತ್ಮನಿಂದ ತುಂಬಿಸಲ್ಪಡಬೇಕು ಅಂತ ಇಂದು ಯಾರು ಯೋಚಿಸುತ್ತಾರೆ? ಇಲ್ಲಿ ನಾವೇನೊಂದು
ಕಲಿತೇವೆ.
ಸಭೆಯಲ್ಲಿ ಯಾರು ಏನೇ ಕೆಲಸ ಮಾಡಿದ್ರು ಅವರು ಪವಿತ್ರಾತ್ಮನಿಂದ ತುಂಬಿಸಲ್ಪಟ್ಟಿರಬೇಕು ಅಂತ ಅಪೋಸ್ತಲರು
ಹೇಳಿದ್ರು. Full of the Holy Spirit means they are continuously full of the Holy Spirit.
ಪವಿತ್ರಾತ್ಮನಿಂದ ತುಂಬಿಸಲ್ಪಡೋದು ಮಾತ್ರ ಅಲ್ಲ, ಪವಿತ್ರಾತ್ಮ ಭರಿತರಾಗಿರಬೇಕು, ಅದು ನಿರಂತರವಾಗಿರಬೇಕು.
They selected six people like that, seven people like that.
ಈ ರೀತಿ 7 ಮಂದಿಯನ್ನ ಆಯ್ಕೆ ಮಾಡ್ಕೊಳ್ತಾರೆ.
One of them was a man called Stephen.
ಅದರಲ್ಲಿ ಒಬ್ಬನು ಸ್ಟೇಫನನು.
He wasn't called to be a preacher, he was called to distribute food.
ಆತನು ಬೋಧಕನು ಎಂಬುದಾಗಿ ಕರೆಯಲ್ಪಡಲಿಲ್ಲ, ಆಹಾರವನ್ನು ವಿತರಿಸಲು ಕರೆಯಲ್ಪಟ್ಟನು.
He did a very faithful job of distributing food equally to the widows.
ಆತನು ನಂಬಿಗಸ್ತಿಕೆಯಿಂದ ಕೆಲಸ ನಿರ್ವಹಿಸಿದನು, ವಿಧವೆಯರಿಗೂ ಸಮವಾಗಿ ಹಂಚಿದನು.
And then that work was finished.
ಕೆಲಸ ಮುಗಿದ ನಂತರ
he didn't just sit back and do nothing, he started preaching.
ಆತನು ಆರಾಮಾಗಿ ಕೂಡಲಿಲ್ಲ, ಉಪದೇಶ ಮಾಡಲು ಪ್ರಾರಂಭಿಸಿದನು.
And we know him more for his preaching than for his distribution of food.
ಆತನ ಆಹಾರ ವಿತರಣೆಗಿಂತ ಆತನ ಉಪದೇಶದ ಬಗ್ಗೆ ನಮಗೆ ಹೆಚ್ಚಿಗೆ ಗೊತ್ತಿದೆ.
And the longest sermon described in the Acts of the Apostles is one given by Stephen.
ಅಪೊಸ್ತಲರ ಕೃತ್ಯಗಳಲ್ಲಿ ವಿವರಿಸಲ್ಪಟ್ಟಂತ ಬಹುದೊಡ್ಡ ಪ್ರಸಂಗ ಯಾವುದಪ್ಪ ಅಂದ್ರೆ ಅದು ಸ್ಟೇಫನನ್ನು ಕೊಟ್ಟದ್ದು. 7ನೇ ಅಧ್ಯಾಯದಲ್ಲಿ
very bold sermon where he tells the priest you are guilty, all of you.
ಸ್ಟೇಫನನು ಬಹಳ ಧೈರ್ಯದಿಂದ ಪ್ರಸಂಗ ಮಾಡಿ ಮಹಾಯಾಜಕರಿಗೆ ಹೇಳ್ತಾನೆ, ಯೇಸುವನ್ನ ಶಿಲುಬೆಗೇರಿಸಿದ್ದಕ್ಕಾಗಿ ನೀವು ತಪ್ಪಿತಸ್ಥರು ಅಂತ.
Being the first martyr.
ಈತನು ಮೊದಲ ರಕ್ತ ಸಾಕ್ಷಿ ಎಂಬಂತ ಗೌರವವನ್ನು
ಪಡೆದುಕೊಂಡನು. ಯಾಕಂದರೆ
54ನೇ ವಚನದಲ್ಲಿ ಹೇಳುತ್ತದೆ, ಅವರು ಈ ಮಾತುಗಳನ್ನು ಕೇಳಿಸಿಕೊಂಡು ರೌದ್ರ ಮನಸ್ಸುಳ್ಳವರಾಗಿ ಆತನ ಮೇಲೆ ಹಲ್ಲು ಕಡಿದರು. ಜನರಿಗೆ ತಮ್ಮ ತಪ್ಪು ಅರಿವಾದಾಗ ಎರಡರಲ್ಲಿ ಒಂದನ್ನ
ಮಾಡುತ್ತಾರೆ,
ತಪ್ಪಿನ ಅರಿವಾಗೂ ಎಲ್ಲರೂ
ಒಂದು
ಅವರು ಮಾನಸಾಂತರ ಪಡ್ತಾರೆ,
they get angry and kill the preacher,
athava avaru kopagondu bodhakaranna kole
maduttare, that's what happens.
Ade aguvantadu.
Now if it's a third rate useless preacher who just tickles your ears and makes you feel
prayojanakke baradanta bodhakaru janarige hita annisuvanta mattu avara kiviyanna aralisuvanta sandeshavanna kotpattu horagibidtare,
they'll go and congratulate him and give him some money,
aga janaru athanige shubhashaya heli swalpa hana kotbidtare.
But here,
adare illi,
when there's a strong anointed prophetic word from the Lord,
kartaninda balavada abhishekisalpattanta pravadana matugalu bandaga nimage eradu aayke sigutte.
Get upset at the preacher or repent yourself and turn to God.
ಒಂದು ಬೋಧಕನ ವಿಷಯವಾಗಿ ಬೇಸರಗೊಳ್ಳುವುದು, ಇನ್ನೊಂದು ಮಾನಸಾಂತರಪಟ್ಟು ದೇವರ ಕಡೆಗೆ ತಿರುಗಿಕೊಳ್ಳುವುದು. ಆದರೆ ಈ ಮನುಷ್ಯರು ಮಾನಸಾಂತರ
ಪಡೆದ
ಅನೇಕ ಜನರ ರೀತಿ
ಸ್ಟ್ರಾಂಗ್ ಪ್ರೊಫೆಟಿಕ್ ವರ್ಡ್ ಫ್ರಮ್ ದ ಲಾರ್ಡ್,
ಕರ್ತನಿಂದ ಬಲವಾದ ಪ್ರವಾದನ ಮಾತುಗಳನ್ನು ಕೇಳಿಸಿಕೊಳ್ಳುತ್ತಾರೆ,
ಪಾಸ್ಟರ್ಸ್ ಪ್ರೀಚರ್ಸ್ ಹಿಯರ್,
ಪಾಸ್ಟರ್ಗಳು ಬೋಧಕರು ಕೇಳಿಸಿಕೊಳ್ಳುತ್ತಾರೆ,
ದೇ ಆರ್ ಕನ್ವಿಕ್ಟೆಡ್ ಆಫ್ ದೇರ್ ಸಿನ್,
ಪಾಪದ ಅರಿವು ಅವರಿಗೆ ಆಗುತ್ತೆ,
ವಾಟ್ ಡು ದೇ ಡು,
ಅವರೇನ್ ಮಾಡ್ತಾರೆ,
ದೇ ಡು ಎಕ್ಸಾಕ್ಟ್ಲಿ ವಾಟ್ ದಿಸ್ ಹೈ ಪ್ರೀಸ್ಟ್,
ಮಹಾಯಾಜಕರು ಏನ್ ಮಾಡಿದ್ರಲ್ಲ ಅದನ್ನೇ ಮಾಡ್ತಾರೆ,
ದೇ ಗೆಟ್ ಆಂಗ್ರಿ,
ಕೋಪಗೊಳ್ಳುತ್ತಾರೆ
ವಿತ್ ದ ಪ್ರೀಚರ್,
ಬೋಧಕರ ವಿಷಯವಾಗಿ,
ಅಂಡ್ ಟ್ರೈ ಟು ಟೇರ್ ಇಂಟು ಪೀಸಸ್,
ಆತನನ್ನ ತುಂಡು ತುಂಡಾಗಿ ಕತ್ತರಿಸಬೇಕು ಅಂತ
ಹೇಳ್ತಾರೆ. ಕಿಲ್ ಹಿಮ್ ಬಿಕಾಸ್ ದೇ ವಿಲ್ ಬಿ ಲಾಕ್ಡ್ ಅಪ್ ಇನ್ ಜೈಲ್ ಇಫ್ ದೇ ಡು,
ಅವರು ಕೊಲ್ಲೋದಿಲ್ಲ, ಕೊಂದ್ರೆ ಸೆರೆಮನೆಗೆ ಹಾಕಲ್ಪಡಬೇಕು ಅಂತ ಗೊತ್ತವರಿಗೆ,
ಬಟ್ ದೇ ಟ್ರೈ ಟು ದೇ ಟೇರ್ ಹಿಸ್ ರೆಪ್ಯುಟೇಷನ್ ಟು ಪೀಸಸ್,
ಆದರೆ ಆತನ ಘನತೆಯನ್ನು ತುಂಡು ತುಂಡಾಗಿ ಕತ್ತರಿಸಿ,
ದೇ ಆರ್ ನೋ ಡಿಫರೆಂಟ್ ಫ್ರಮ್ ದ ಹೈ ಪ್ರೀಸ್ಟ್,
ಅವರು ಮಹಾಯಾಜಕರಿಗಿಂತ ವ್ಯತ್ಯಾಸವಾಗಿಲ್ಲ,
ದೇ ಡಿಡ್ನ್ಟ್ ಹ್ಯಾವ್ ಎನಿ ಫಿಯರ್ ಆಫ್ ದ ಪೊಲೀಸ್, ದೇ ಡಿಡ್ನ್ಟ್ ಕಿಲ್ ಸಚ್ ಪೀಪಲ್,
ಅವರಿಗೆ ಪೊಲೀಸ್ ಭಯ ಇದ್ದಿದ್ದಿಲ್ಲ ಅಂದ್ರೆ ಆ ಬೋಧಕರನ್ನ ಅವರು ಕೊಂದು ಬಿಡುತ್ತಿದ್ರು.
ಟುಡೇಸ್ ಕ್ರಿಸ್ಟಿಯಂ ಇಸ್ ನೋ ಡಿಫರೆಂಟ್ ಫ್ರಮ್ ದೋಸ್ ರಿಲಿಜಿಯಸ್ ಹೈ ಪ್ರೀಸ್ಟ್ ಇನ್ ದಿ ಜೂಯಿಶ್ ಸಿನಗಾಗ್,
ಅಂದಿನ ಹಿರಿ ಸಭೆಯಲ್ಲಿದ್ದಂತ ಯಹೂದ್ಯರು ಮತ್ತು ಮಹಾಯಾಜಕರಿಗಿಂತ ಇಂದಿನ ಕ್ರೈಸ್ತತ್ವವು ವ್ಯತ್ಯಾಸವಾಗೇನಿಲ್ಲ.
ದೇ ಕಿಲ್ಡ್ ಸ್ಟೀಫನ್ ಅಂಡ್ ಶಟ್ ದೇರ್ ಇಯರ್ಸ್ ಡೋಂಟ್ ಹಿಯರ್ ವಾಟ್ ಈಸ್ ಸೇಯಿಂಗ್.
57ನೇ ವಚನ ಹೇಳುತ್ತೆ, ಅವರು ಮಹಾಶಬ್ದದಿಂದ ಕೂಗಿ ತಮ್ಮ ಕಿವಿಗಳನ್ನು ಮುಚ್ಚಿಕೊಂಡು ಸ್ಟೀಫನ್ ಅನ್ನ ಕೊಂದರು ಎಂಬುದಾಗಿ. ಆತನು ಏನಂತ ಹೇಳುತ್ತಿದ್ದನು, ಯಾಕೆ ಇವರು ಕಿವಿಗಳನ್ನು ಮುಚ್ಚಿಕೊಂಡ್ರು, ಈತನು ನಮ್ಮನ್ನ ಶಪಿಸುವಂತದ್ದನ್ನ ನಾವು ಕೇಳೋದಿಲ್ಲ ಅಂತಂದ್ರು. ಅವರು ಆತನು ಅವರನ್ನ ಶಪಿಸಲಿಲ್ಲ,
don't lay this charge sin to
their ಕರ್ತನೆ ಈ ಪಾಪವನ್ನು ಅವರ ಮೇಲೆ ಹೊರಿಸಬೇಡ ಅಂತ ಹೇಳ್ತಾನೆ.
60ನೇ
ವಚನ ಕ್ಷಮಿಸುವಂಬುದಾಗಿ ಹೇಳ್ತಾನೆ.
They don't know what they're doing.
ಅವರಿಗೆ ಗೊತ್ತಿಲ್ಲ ಏನ್ ಮಾಡ್ತಾ ಇದಾರೆ ಅವರು ಅಂತ. ಎಂತಹ ಸಾಕ್ಷಿ ಇದು.
He says, I've seen the Lord Jesus at the right hand.
ಕರ್ತನಾದ ಯೇಸುವನ್ನ ಬಲಗಡೆಯಲ್ಲಿ ನೋಡಿದೆ ಎಂಬುದಾಗಿ ಹೇಳ್ತಾನೆ.
And one of the people who cooperated in this murder of Stephen was a young man called Saul in verse 58.
ಸ್ಟೀಫನನನ್ನು ಕೊಂದಂತ ಕೊಲೆಗಾರರಲ್ಲಿ ಒಬ್ಬ ಯವನಸ್ಥನಿದ್ದನು, ಆತನ ಹೆಸರು ಸೌಲನು ಎಂಬುದಾಗಿ 58ನೇ ವಚನ ಹೇಳುತ್ತೆ.
Stephen was like a corn of wheat that fell into the ground and died.
ಸ್ಟೀಫನನು ಗೋಧಿಯ ಕಾಳಂತಿದ್ದನು, ಭೂಮಿಗೆ ಬಿದ್ದು ಸತ್ತನು.
Young man, maybe 25 years old.
ಯೌವನಸ್ಥನಾಗಿದ್ದನು, 25 ವಯಸ್ಸಾಗಿರಬಹುದು.
Think I'll wasted life.
ವ್ಯರ್ಥ ಜೀವಿತ ಎಂಬುದಾಗಿ ಯೋಚಿಸುತ್ತೀರಾ ನೀವು?
That's how it can look like that.
ಅದು ಆ ರೀತಿಯಾಗಿ ಕಾಣತೆ ಕೂಡ.
That 25 years he died, how sad.
25ನೇ ವಯಸ್ಸಿಗೆ ಸಾಯುವಂತದ್ದು ಎಷ್ಟೊಂದು ದುಃಖ.
What did Jesus say when a corn of wheat falls into the ground and dies?
ಗೋಧಿಯ ಕಾಳು ಭೂಮಿಗೆ ಬಿದ್ದು ಒಣಗಲ್ಪಟ್ಟಾಗ ಏನಾಗುತ್ತೆ ಅಂತ ಹೇಳಿದ್ರು? ಅದು ಹೆಚ್ಚು ಫಲ ಬಿಡುತ್ತೆ.
When Stephen died,
ಸ್ಟೆಫನ್ ಅನ್ನು ಸತ್ತಾಗ,
because he was not cursing people,
ಆತನು ಜನರನ್ನ ಶಪಿಸಲಿಲ್ಲ.
God, please forgive
them. ದೇವರೇ ಅವರನ್ನ ಕ್ಷಮಿಸು ಅಂತ ಹೇಳಿದನು.
Jesus, I see you at the right.
ನನ್ನ ಬಲಗಡೆಯಲ್ಲಿ ನನ್ನನ್ನು ನೋಡ್ತಾ ಇದ್ದೀನಿ ಯೇಸು ಅಂತ ಹೇಳಿದನು.
Just like when Jesus said, forgive them for they don't know what they are doing.
ಯೇಸು ಹೇಳಿದ ಹಾಗೆ ಅವರನ್ನ ಕ್ಷಮಿಸು, ಅವರು ಏನು ಮಾಡ್ತಾ ಇದ್ದಾರೆ ಅವರಿಗೆ ಗೊತ್ತಿಲ್ಲ ಅಂತ.
A Roman soldier got converted.
ರೋಮದ ಸೈನಿಕನು ಪರಿವರ್ತನೆ ಹೊಂದಿದನು.
Because he had seen many people being crucified but never one like this.
ಅನೇಕರು ಶಿಲುಬೆಗೇರಲ್ಪಡುವುದನ್ನು ನೋಡಿದ್ದನು, ಆದರೆ ಈ ರೀತಿ ನೋಡಿದ್ದಿಲ್ಲ.
So when people saw Stephen saying forgive them, don't punish them.
ದೇವರೇ ಈ ಪಾಪವನ್ನು ಅವರ ಮೇಲೆ ಹೊರಿಸಬೇಡ, ಅವರನ್ನು ಕ್ಷಮಿಸು ಎಂದು ಸ್ಟೀಫನ್ ಅನ್ನು ಹೇಳುವುದನ್ನು
ನೋಡುವಾಗ
ಅನೇಕರು ಕಿವಿಯನ್ನು ಮುಚ್ಚಿಕೊಂಡರು, ಅದನ್ನು ಕೇಳಿಸಿಕೊಳ್ಳಬಾರದು ಅಂತ.
This young man didn't shut his ears.
ಈ ಯೌವನಸ್ಥನು ತನ್ನ ಕಿವಿಯನ್ನು ಮುಚ್ಚಿಕೊಳ್ಳಲಿಲ್ಲ.
That's amazing.
ಇದು ಒಂದು ವಿಸ್ಮಯ ಅಂತ ಹೇಳಿದನು.
Is this a false religion that teaches
ಜನರು ಈ ರೀತಿ ನಡೆದುಕೊಳ್ಳುವಂತೆ ಬೋಧಿಸುವಂತ ಧಾರ್ಮಿಕತೆಯು ತಪ್ಪ ಅಂದುಕೊಂಡನು. ಈತನಿಗೆ ತಪ್ಪಿನ ಅರಿವಾಯಿತು. ಪವಿತ್ರಾತ್ಮವು ಪೌಲನಿಗೆ ತಪ್ಪಿನ ಅರಿವನ್ನು ಮೂಡಿಸಿತು. ಆ ದಿನದಲ್ಲಿ ಸೌಲ ಎಂಬುದಾಗಿ ಆತನ ಹೆಸರು. ಪವಿತ್ರಾತ್ಮವು ಆತನಿಗೆ ಹೇಳಿತು, ನಿನಗೆ ಗೊತ್ತಾಯ್ತು ಸತ್ಯ ಅಂತ. ಆ ಸ್ವರವನ್ನು ಸಾಯಿಸಿದನು. ಯಹೂದ್ಯರ ಧಾರ್ಮಿಕತೆಯು
ಸರಿಯಾದದ್ದೊಂದನ್ನು.
ಅಪೊಸ್ತಲರ ಕೃತ್ಯಗಳು 8:1 ಹೇಳುತ್ತೆ, ಸೌಲನು ಸ್ಟೆಫನನ ಕೊಲೆಗೆ ಸಮ್ಮತಿಸುವನಾಗಿದ್ದನು ಅಂತ.
On that day a great persecution started.
ಆ ದಿನ ದೊಡ್ಡ ಹಿಂಸೆ ಪ್ರಾರಂಭ ಆಯಿತಲ್ಲಿ.
So what happens when there's persecution?
ಹಿಂಸೆ ಆದಾಗ ಅಲ್ಲಿ ಏನಾಯಿತು?
They were scattered through all Judea and Samaria verse 1.
ಎಲ್ಲರೂ ಯೂದಾಯ ಸಮರ್ಯ ಸೀಮೆಗಳಿಗೆ ಚದುರಿ ಹೋದರು ಎಂಬುದಾಗಿ ಒಂದನೇ ವಚನ ಹೇಳುತ್ತೆ.
Judea and Samaria.
ಸುವಾರ್ತೆಯು ಯೂದಾಯ ಮತ್ತು ಸಮರ್ಯ ಸೀಮೆಗೆ ಅದು ಒಳ್ಳೆ ಸಂಗತಿ ಅಲ್ವಾ ಹಿಂಸೆ ಪಡಿಸುವಂತದಲ್ಲಿ ಜನರು ಯೆರೂಸಲೇಮಿನಲ್ಲಿ ಅನ್ಯೂನ್ಯತೆ ಚೆನ್ನಾಗಿದೆ ಇಲ್ಲೇ ಆರಾಮಾಗಿ ಇದ್ದು ಬಿಡೋಣ ಅಂತ ಹೇಳುವುದನ್ನು ದೇವರು ನೋಡುವಾಗ ಯೂದಾಯದಲ್ಲಿ ಜನರು ಸುವಾರ್ತೆನ ಕೇಳಿರೋದಿಲ್ಲ ಅವ್ರ ಬಗ್ಗೆ ಹೇಳೋದು ಆಗ ದೇವರು ಅಲ್ಲಿ ಹಿಂಸೆಯನ್ನು ಸಿದ್ಧಪಡಿಸ್ತಾರೆ ಎಲ್ಲರೂ ಚದುರಿ ಹೋಗ್ತಾರೆ ಯೂದಾಯ ಮತ್ತು ಸಮರ್ಯ ಸೇನೆಗೆ ಹೋಗ್ತಾರೆ ಅಲ್ಲಿ ಹೋದಾಗ ಸುವಾರ್ತೆಯನ್ನು ಹಂಚಿಕೊಂಡೇ ಹಂಚಿಕೊಳ್ತಾರೆ ಹೀಗೆ ದೇವರು ಕೆಟ್ಟದ್ದರಿಂದ ಒಳ್ಳೆಯದನ್ನ ತರುತ್ತಾರೆ ಸೌಲನು
ಈ ವೆಂಟ್ ವರ್ಸ್ ತ್ರೀ ಹೌಸ್ ಟು ಹೌಸ್ ಅಂಡ್ ಡ್ರ್ಯಾಗ್ಡ್ ವಿಮೆನ್ ಇನ್ ವಿಮೆನ್ ಟು ಪ್ರಿಸನ್
ಮೂರನೇ ವಚನದಲ್ಲಿ ಮನೆ ಮನೆಗಳಲ್ಲಿ ಹೊಕ್ಕು ಗಂಡಸರನ್ನು ಹೆಂಗಸರನ್ನು ಸೆರೆಮನೆಗೆ ಹಾಕ್ತಾನೆ
ಈವನ್ ಕಿಲ್ ಸಮ್
ಆತನ ಸಾಕ್ಷಿ ನಮಗೆ ಗೊತ್ತು ಕೆಲವರನ್ನ ಕೊಲ್ಲುತ್ತಾನೆ ಕೂಡ
ದೆನ್ ಫಿಲಿಪ್
ನಂತರ ಫಿಲಿಪ್ಪನ್ನು
ವಾಸ್ ಲೆಡ್ ಬೈ ಗಾಡ್ ಟು ಗೋ ಟು ಸಮರಿಯಾ ಟು ಪ್ರೀಚ್
ದೇವರಿಂದ ನಡೆಸಲ್ಪಟ್ಟು ಸಮರಿಯಾಗೆ ಸುವಾರ್ತೆ ಸಾರಲು ಹೋಗ್ತಾನೆ
ಗ್ರೇಟ್ ರಿವೈವಲ್ ಟು ಮೆನಿ ಸಿಕ್ ಪೀಪಲ್
ಅಲ್ಲಿ ಕೂಡ ದೊಡ್ಡ ಉಜ್ಜೀವನ ಆಗತ್ತೆ ರೋಗಿಗಳು ಸ್ವಸ್ಥಗೊಳ್ಳುತ್ತಾರೆ
ಅಂಡ್ ಎ ಸರ್ಟನ್ ಮ್ಯಾನ್ ನೇಮ್ಡ್ ಸೈಮನ್ ಆಲ್ಸೋ ಪ್ರಿಟೆಂಡೆಡ್ ಟು ಬಿ
ಅಲ್ಲಿ ಸೀಮೋನನ್ ಎಂಬುವನು ಕೂಡ ತಾನು ಪರಿವರ್ತನೆ ಹೊಂದಿದ್ದೀನಿ ಅಂತ ನಟಿಸುತ್ತಾನೆ
ಒಂದು ಥಿಂಗ್ ಫಿಲಿಪ್ ಕುಡ್ ನಾಟ್ ಡು ವಾಸ್ ಹಿ ಕುಡ್ ನಾಟ್ ಲೀಡ್ ದೆಮ್ ಇಂಟು ದಿ ಬ್ಯಾಪ್ಟಿಸಮ್
ಫಿಲಿಪ್ಪನು ಅಲ್ಲಿ ಒಂದು ಸಂಗತಿ ಏನು ಮಾಡಲಿಲ್ಲಪ್ಪ ಅಂದ್ರೆ ಜನರನ್ನ ಪವಿತ್ರಾತ್ಮನಲ್ಲಿನ ಸ್ನಾನಕ್ಕೆ ನಡೆಸಲಿಲ್ಲ
ಲೀಡ್ ದೆಮ್ ಟು ಕನ್ವರ್ಷನ್ ಅಂಡ್ ವಾಟರ್ ಬ್ಯಾಪ್ಟಿಸಮ್
ಅವರನ್ನ ಪರಿವರ್ತನೆಗೆ ಮತ್ತು ನೀರಿನ ದೀಕ್ಷಾ ಸ್ನಾನಕ್ಕೆ ನಡೆಸಲಿಲ್ಲ
ಪೀಟರ್ ಅಂಡ್ ಜಾನ್ ಕೇಮ್
ಪೇತ್ರ ಮತ್ತು ಯೋಹಾನರು ನಂತರ ಬರುತ್ತಾರೆ
ಲೀಡ್ ದೆಮ್ ಇಂಟು ದಿ ಬ್ಯಾಪ್ಟಿಸಮ್
ಜನರನ್ನ ಪವಿತ್ರಾತ್ಮನಲ್ಲಿನ ಸ್ನಾನಕ್ಕೆ ನಡೆಸುತ್ತಾರೆ
ಫಿಲಿಪ್ಸ್ ಒಬಿಡಿಯನ್ಸ್ ವಿಲಿಂಗ್ ಟು ಲೀವ್ ದಿಸ್ ಗ್ರೇಟ್ ರಿವೈವಲ್ ಅಂಡ್ ಗೋ to help one man
nantara illi filippana vidheyatayana nodri aatanu aa ujjivanavana nilisibittu adavige terulutane obba manushanige sahayisalu
called to serve
filippana kuda vidaveyarige seve madalu kariyalpattavanagiddanu
but he got into a preaching
adare aatanu bodhisuvanta seve padedukondiddanu apostolana agirlilla
to be an apostle to preach
bodhisabekandre apostolanu agirabeku ante enilla
you may be the person serving food like stephen
stephenanu mattu filippana reethi aaharavana vitarane madodaralli todagirabodu
you can give the gospel to others and there can be anointing on your ministry
neevu mattobarige suvarthiyana saruvaga nimma seviyalli abhishek irutta
that's a very lowly job to serve food
aahara vitarane maduvantaddu ಸಭೆಯಲ್ಲಿ ಬಹಳ ತಳಮಟ್ಟದ ಕೆಲಸ ಆಗಿರಬಹುದು ಆದರೆ ಸ್ಟೆಫನ್ ಅನ್ನು ಮತ್ತು ಫಿಲಿಪ್ಪನು ಇಲ್ಲಿ ದೊಡ್ಡ ಉಜ್ಜೀವನ ತಂದರು
ಅಂಡ್ ವಿ ರೀಡ್ ಹಿಯರ್ ಫೈನಲಿ
ಕೊನೆಯದಾಗಿ ನಾವಿಲ್ಲಿ ಓದ್ತೇವೆ
ಸಾಲ್ ವೆಂಟ್ ಆಫ್ ಟು ಡಮಾಸ್ಕಸ್ ಟು ಪರ್ಸಿಕ್ಯೂಟ್ ಕ್ರಿಶ್ಚಿಯನ್ಸ್
ಸೌಲನು ಕ್ರೈಸ್ತರನ್ನು ಹಿಂಸಿಸಲು
ಡಮಾಸ್ಕಸ್ ಹಿ ಹರ್ಡ್ ಎ ವಾಯ್ಸ್ ಅಂಡ್ ಎ ಲೈಟ್ ಸೇಯಿಂಗ್ ವೈ ಆರ್ ಯು ಪರ್ಸಿಕ್ಯೂಟಿಂಗ್
ಅಪೊಸ್ತಲರ ಕೃತ್ಯಗಳು 9:4 ಆತನು ದಮಸ್ಕಕ್ಕೆ ಹೋಗುವಾಗ ಯಾಕೆ ನನ್ನನ್ನು ಹಿಂಸಿಸುತ್ತಿ ಎಂಬುದಾಗಿ ಸ್ವರ ಕೇಳಿಸಿಕೊಳ್ಳುತ್ತಾನೆ ಆತನಿಗೆ ಆಶ್ಚರ್ಯ ಆಗುತ್ತೆ ಪರಲೋಕದಿಂದ ಸ್ವರ ಅಲ್ಲಿ ಯೇಸುವನ್ನ ನೋಡುತ್ತಾನೆ ಆತನು
ಹಿ ಸೆಡ್ ವೇರ್ ಆಮ್ ಐ ಪರ್ಸಿಕ್ಯೂಟಿಂಗ್ ಯು ಲಾರ್ಡ್
ನಾನು ನಿನ್ನನ್ನು ಎಲ್ಲಿ ಹಿಂಸೆ ಮಾಡ್ತಾ ಇದ್ದೀನಿ ಕರ್ತನೆ ಅಂತ ಕೇಳ್ತಾನೆ ಅವನು
ಅಂಡ್ ದಿ ಲಾರ್ಡ್ ಸೇಸ್
ಕರ್ತರು ಹೇಳ್ತಾರೆ
ಯು ಸೀ ದಟ್ ಇನ್ ಅನದರ್ ಪ್ಲೇಸ್ ಇಸ್ ಹಾರ್ಡ್
ಮತ್ತೊಂದು ಕಡೆ ಹೇಳುತ್ತೆ ಮುಳ್ಳನ್ನ ನೀನು ಒದೆಯುವಂತದ್ದು ಕಠಿಣವಾಗುತ್ತದೆ ನಿನಗೆ ಅಂತ
ಕನ್ವಿಕ್ಟೆಡ್ ರೈಟ್ ಫ್ರಮ್ ದ ಡೇ ದಟ್
ಸ್ಟೆಫೆನನನ್ನು ಕೊಂದ ದಿನದಿಂದಲೇ ಈತನಲ್ಲಿ ಅಪರಾಧ ಮನೋಭಾವ ಉಂಟಾಯಿತು ಆ ಸ್ವರದ ವಿಷಯವಾಗಿ ಈತನು ಹೋರಾಡುತ್ತಿದ್ದನು ಅನೇಕ ಜನರು ಪರಿವರ್ತನೆಗೆ ಬರುವುದಕ್ಕೆ ಮುಂಚೆ ಹಲವಾರು ವರ್ಷಗಳ ಕಾಲ ದೇವರ ಬಳಿಗೆ ಹೋಗು ಅನ್ನುವಂತಹ ಸ್ವರದ ವಿಷಯದಲ್ಲಿ ಹೋರಾಡುತ್ತಿರುತ್ತಾರೆ ದೇವರು ಸೌಲನಿಗೆ ಹೇಳುತ್ತಾರೆ ಪದೇ ಪದೇ ನೀನು ಮುಳ್ಳನ ಒದೆಯಲಿಕ್ಕೆ ಆಗೋದಿಲ್ಲ ಅಂತ ನೀನೆದ್ದು ಊರೊಳಕ್ಕೆ ಹೋಗು ನೀನು ಹಿಂಸೆ ಪಡಿಸುವ ಯೇಸುವೆ ನಾನು
Paul stayed in one house and didn't eat or drink.
ಅಲ್ಲಿ ಪೌಲನು ಒಂದು ಮನೆಯಲ್ಲಿ ಉಳಿದುಕೊಂಡು ಏನನ್ನು ತಿನ್ನದೆ ಕುಡಿಯದೆ ಉಪವಾಸ ಮಾಡಿದನು. ಆತನು ಯೋಚಿಸಲು ಪ್ರಾರಂಭಿಸಿದನು. ಪರಲೋಕದಲ್ಲಿರುವ ಆತನನ್ನು ನಾನು ಹಿಂಸೆ ಪಡಿಸಲು ಹೇಗೆ ಸಾಧ್ಯ ಎಂಬುದಾಗಿ.
I never touched him.
ನಾನು ಆತನನ್ನು ಮುಟ್ಟಲಿಲ್ಲ.
That's where God began to reveal to him a great mystery.
ಅಲ್ಲಿ ದೇವರು ಆತನಿಗೆ ದೊಡ್ಡ ಮರ್ಮವನ್ನ ಪ್ರಕಟಿಸಲು ಪ್ರಾರಂಭಿಸಿದರು.
Jesus is the head.
ಯೇಸು ತಲೆಯಾಗಿದ್ದಾರೆ.
And his body is here on earth.
ಆತನ ದೇಹವು ಭೂಲೋಕದಲ್ಲಿದೆ.
So when you touch the body,
ನೀವು ದೇಹವನ್ನ ಮುಟ್ಟಿದಾಗ
the head feels it.
ತಲೆಗೆ ಅದರ ಅರಿವಾಗುತ್ತೆ.
He said, "Why are you persecuting me?"
ಯಾಕೆ ನನ್ನನ್ನು ಹಿಂಸೆಪಡಿಸುತ್ತೀ?
That's where Paul began to get revelation on what the body of Christ is.
ಅಲ್ಲಿ ಪೌಲನ್ನು ಕ್ರಿಸ್ತನ ದೇಹದ ವಿಷಯವಾಗಿ ಪ್ರಕಟಣೆ ಹೊಂದಲು ಪ್ರಾರಂಭಿಸಿದನು. ಅದನ್ನು ತಿಳಿದುಕೊಳ್ಳುವಂತದ್ದು ನಮಗೆ ದೊಡ್ಡ ಆಧರಣೆಯಾಗಿದೆ. ಯಾರೋ ನಮಗೆ ನೋವು ಮಾಡಿದಾಗ
immediately the head feels it in heaven.
ತಲೆಗೆ ತಕ್ಷಣಕ್ಕೆ ಅರಿವಾಗುತ್ತೆ ಪರಲೋಕದಲ್ಲಿ.
Even if a mosquito sits on your hand.
ನಿಮ್ಮ ಕೈ ಮೇಲೆ ಸೊಳ್ಳೆ ಕೂತುಕೊಂಡರೂ ಸಹ.
How long does your head take to understand that?
ತಲೆಗೆ ಎಷ್ಟು ಸಮಯ ಬೇಕು ಅದನ್ನು ಅರ್ಥ ಮಾಡಿಕೊಳ್ಳಲು?
ನಾಟ್ ಈವನ್ 1 second.
ಒಂದು ಸೆಕೆಂಡ್ ಕೂಡ ಆಗುವುದಿಲ್ಲ.
As soon as the mosquito bites your hand.
ಒಂದು ಸೊಳ್ಳೆ ನಿಮ್ಮ ಕೈಯನ್ನ ಕಡಿದ ಕೂಡಲೇ.
The head knows it immediately.
ತಲೆಗೆ ತಕ್ಷಣಕ್ಕೆ ಗೊತ್ತಾಗುತ್ತೆ.
And the head tells your other hand to strike off that mosquito.
ತಲೆ ಮತ್ತೊಂದು ಕೈ ಹೇಳುತ್ತೆ ಅದನ್ನು ಹೊಡೆದಾಕು ಅಂತ.
So That is how quickly Jesus knows when you are being troubled by somebody else.
ಆ ರೀತಿಯಾಗಿ ನೀವು ಮತ್ತೊಬ್ಬರಿಂದ ತೊಂದರೆಗೆ ಸಿಲುಕಿದಾಗ ಯೇಸುವಿಗೆ ತಕ್ಷಣಕ್ಕೆ ಗೊತ್ತಾಗುತ್ತದೆ.
That is one great truth about the body of Christ.
ಕ್ರಿಸ್ತನ ದೇಹದ ವಿಷಯವಾಗಿ ದೊಡ್ಡ ಸತ್ಯ ಇದಾಗಿದೆ.
And there in that house in Damascus, the Lord sent one of his servants called Ananias.
ದಮಸ್ಕದಲ್ಲಿ ಅನನೀಯನ ಎಂಬ ಒಬ್ಬ ಶಿಷ್ಯನನ್ನ ಕರ್ತರು ಕಳುಹಿಸಿ ಕೊಡುತ್ತಾರೆ.
Pray for Saul.
ಸೌಲನಿಗಾಗಿ ಪ್ರಾರ್ಥಿಸಲು.
Lay hands on him.
ಆತನ ಮೇಲೆ ಕೈಯಿಡಲು.
Let him be baptized in the Holy Spirit.
ಅದು ಪವಿತ್ರಾತ್ಮನಲ್ಲಿ ಸ್ನಾನ ಆಗುತ್ತಾನೆ.
Chosen him for a great
ದೊಡ್ಡ ಕಾರ್ಯಕ್ಕಾಗಿ ಆತನನ್ನು ಆರಿಸಿಕೊಂಡಿದ್ದೇನೆ ಅಂತ ದೇವರು ಹೇಳುತ್ತಾನೆ. ನಂತರ ಪೌಲನು ಕ್ರಿಸ್ತನನ್ನು ಬೋಧಿಸಲು ಪ್ರಾರಂಭಿಸುತ್ತಾನೆ.
ನ್ಯೂಸ್ ವೆಂಟ್ ರೌಂಡ್, ದಿಸ್ ಮ್ಯಾನ್ ಹೂ ಇಸ್ ಪರ್ಸಿಕ್ಯೂಟಿಂಗ್ ದ ಚರ್ಚ್ ಇಸ್ ನೌ ಬೀನ್ ಕನ್ವರ್ಟೆಡ್.
ಸಭೆಯನ್ನು ಹಿಂಸಿಸುವಾತನು ಇಂದು ಪರಿವರ್ತನೆ ಹೊಂದಿದಾನೆ ಅಂತ ವಾರ್ತೆ ಹೋಗುತ್ತೆ. ಕ್ರೈಸ್ತರನ್ನು ಹಿಂಸೆ ಪಡಿಸಿದಂತವರಲ್ಲಿ ಈ ರೀತಿ ಆಗುವಂತದ್ದು ಹಿಂದೆಲ್ಲ ಆಗಿದೆ. ಕೊನೆಯಲ್ಲಿ ಅವರು ಪರಿವರ್ತನೆ ಹೊಂದಿರುತ್ತಾರೆ. ಎಂತಹ ಅದ್ಭುತ ದೇವರನ್ನು ನಾವು ಸೇವಿಸುತ್ತಿದ್ದೇವೆ. ದೇವರು ನಿಮಗೆ ಸಹಾಯ ಮಾಡಲಿ.